के द्वारा आच्छादित भी न रहे तो भक्ति होगी कि नहीं,
उसके बारे में
है?
तो उसके बारे में नहीं पता,
उसमें तुम बतलाओ जो वो भक्ति होगी कि नहीं। अन्य अभिलाष तो हो गया, किसी को अच्छा। वो इच्छा ही नहीं है।
नहीं गुरुदेव, शादी करने से हम नहीं कर सकता, अर्पण नहीं कर सकता
ना, है?
अर्पण नहीं कर सकता हम तो शादी करने से, और कुछ
अर्पण भी कर दिया तो भक्ति होगी कि नहीं?
भक्ति हो सकते है कैसे? हमारा श्रीवास ठाकुर अद्वैताचार्य से तो हो सकता है, हमारे जैसे लोग कलियुग के बच्चियों के नहीं थे।
अर्पण माने शरणागति,
शरणागति
अभी भक्ति नहीं हुई। अनुकुलेन कृष्णानुशीलन ये करेगा तो भक्ति होगी, किंतु उसके साथ में वो भी यदि शामिल होगा तब उत्तमा भक्ति। अच्छी तरह से समझो, कृष्ण की सेवा हो, कृष्ण के सुख के लिए ही हो, कोई सांसारिक अभिलाषा न हो, और ज्ञान कर्म योग तपस्या इत्यादि के द्वारा वो भक्ति आच्छादित न हो, तब वो उत्तम भक्ति। समझा?
अज्ञान तिमिरांधस्य ज्ञानं जन शलाकया चक्षुरुन्मीलितं येन तस्मै श्रीगुरवे वंशाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमो। महाबदन्नाय कृष्ण प्रेम कृष्णाय कृष्ण चैतन्य नाम्ने रेस्टोरेंट में कुछ पक रहा है, सुगंध आ रहा है। तो रेस्टोरेंट कहाँ है? यही है ना? और रसोई किधर है?
रसोई है पीछे ना, इधर प्रसाद
दीजिए। मैं हिंदी में बोलूंगा, ये कन्नड़ी भाषा में अनुवाद कर लें, और कोई प्रश्न हो, किसी भी प्रकार का प्रश्न, इफ एनी क्वेश्चन यू कैन आस्क। एक समय आज से 5,500 वर्ष पहले दंडकारण्य में बहुत से 88,000 ऋषि महर्षि लोग आए, 88,000 कृष्ण के करीब करीब 230 वर्ष के बाद कलयुग आ रहा था। कलयुग का लक्षण क्या है? उस समय स्त्रियां और पुरुष लोग स्वेच्छाचारी हो जाएंगे, सभी लोग सुख की चेष्टा करेंगे। कैसा सुख? मदिरापान, स्मोकिंग, स्त्री पुरुष का संग, जानवर जैसे हो जाएंगे लोग, पशु के समान हो जाएंगे। तीर्थ की पवित्रता नष्ट हो जाएगी, असत व्यक्ति लोग, दुर्जन व्यक्ति वहां आएंगे और वैसे ही बातें करेंगे नास्तिक के लिए। और बड़े बड़े तीर्थ लोग मुसलमान उसको दखल कर लेंगे, जैसे अयोध्या है, मथुरा है, काशी है, ऐसे सब। स्थान को नष्ट कर देंगे, वहां पर भगवान के जन्म स्थली पर अपना अपना मस्जिद और ये सब बनाए। पति और पत्नी का संबंध बिगड़ जाएगा। साधु वही होगा जो कुछ नहीं करेगा, केवल गाल बजाएगा, अधिक बड़ी बड़ी लच्छीदार वो बात कहेगा, किंतु खुद नहीं पालन करेगा। हरि कथाओं का सार निकल जाएगा, क्योंकि मायावादी और दूसरे दूसरे लोग हरि कथा को कहेंगे। ये सब कलयुग के लक्षण हैं। इसलिए ऋषि महर्षि लोग बड़े भयभीत होकर के डर कर नैमिषारण्य में आए, गोमती नदी के किनारे, और बातचीत कर रहे थे क्या किया जाए जो हम लोग कलयुग के दोषों से बच सके। कालह कलीर बलीन इंद्रिय वैरी वर्गा श्री भक्ति मार्ग यह कंटक कोटि रुद्धा हा हा को जाने विकलम किम हम करोम चैतन्य चंद्र जदि नाद्यम कृपा। कली काल बड़ा भयानक है। घर छोड़ने के लिए सन्यासी होकर के आए तो सुंदर सुंदर स्त्रियां माया जाल डाल करके तुम्हारा सन्यास छोड़ा करके भ्रष्ट करा देंगे, कहीं रुपए पैसे के लिए, कभी कुछ के लिए अपना सब धर्म लोग त्याग देंगे। सच्चे संत नहीं मिलेंगे, बड़ी बड़ी जटाओं को बांधने वाले मिल जाएंगे, विभूति रमाने वाले मिलेंगे, मायावादी मिलेंगे, और दूसरे मिलेंगे शुद्ध भक्त लोग, उनका मिलना कठिन है। हैं, यदि साधु संत नहीं रहेंगे तो जगत ध्वंस हो जाएगा। इसलिए बड़े भयभीत होकर के विचार कर रहे थे, और वहां पर सुत गोस्वामी थे, श्री सुखदेव गोस्वामी के शिष्य, और उनसे कुछ पूछा। जरा बोल दो तो, हमारी हिंदी सभी लोग समझते हैं क्या? कोई हाथ उठाओ तो जो मेरी कथा नहीं समझता, दोज हु आर नॉट अंडरस्टैंडिंग माई हरि कथा दे शुड रेज हैंड। यू आर नॉट
अंडरस्टैंडिंग,
नो नॉट यू हैव हर्ड टाइम, आई एम आस्किंग फॉर दैट। तो बोल दो, नो नीड यू हैव हर्ड सो मच, आई एम टेलिंग फॉर न्यू वन।
कृष्णाय कृष्णवत्ताय तद्वत्ताय ते नमः। मतलगे नम गुरुपाद पद्मविन्दता परमहंस गुरुवादिकाचार्य अष्टसुन्दरेन्द्र स्वामी सत्य वेदांत नारायण वसुमर पदमलि अनंत कोटि तंबा प्रणाम करिस्तने इति निर्देशकंत सन्यासिवृंदं उपचार्यन्वन्दते नम तदवत्कार चलिस्तने मत्ति निर्देशकंत वैष्णव मत वैष्णवर जगन् नाथायन प्रणाम चलिस्तने। इवतिन प्रवचनदल्ले इल गुरुदेवरु ಈ ಕಲಿಯುಗದ ಸ್ಥಿತಿ ಮತ್ತೆ ಸಾಧು ಸಂಘಕ್ಕೋಸ್ಕರ ಎಲ್ಲಿಂದ ಯಾರು ಪ್ರಾರಂಭ ಮಾಡಿದ್ರು, ಯಾರು ಪ್ರಯತ್ನ ಮಾಡಿದ್ರು ಸತ್ಸಂಗಕ್ಕೆ, ಅಥವಾ ಭಗವಂತನಿಗೋಸ್ಕರ ಭಗವಂತನ ಈ ಒಂದು ಕಲಿಯುಗ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಸಂಘರು ಗುರುಗಳು ಪ್ರಾರಂಭ ಮಾಡ್ತಾರೆ? ಒಮ್ಮೆ 5,000 ವರ್ಷದ ಹಿಂದೆ ಅಂದ್ರೆ ಕಲಿಯುಗದ ಪ್ರಾರಂಭ ದ್ವಾಪರ ಯುಗದ ಅಂತದಲ್ಲಿ ಶ್ರೀಕೃಷ್ಣನ ಸ್ವಧಾಮಕ್ಕೆ ಹೋದ ಮೇಲೆ 88 ಸಾವಿರ ಋಷಿಗಳು ನೈಮಿಶರಣದಲ್ಲಿ ಸೇರಿದ್ರು. ಅಲ್ಲಿ ಅವರು ಈ ಕಲಿಯುಗದ ಜನರ ಕಲ್ಯಾಣಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಯೋಚಿಸಿ ಪ್ರಾರಂಭ ಮಾಡಿದ್ರು. ಇಲ್ಲ ಗುರುದೇವರು ಹೇಳ್ತಾರೆ, ಈ ಸಾಮಾನ್ಯವಾಗಿ ಈಗಿನ ಜನಗಳು ಕಲಿಯುಗದಲ್ಲಿ ಹೆಚ್ಚಾಗಿ ಎಲ್ಲರೂ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಆದ್ರೆ ಅವರ ಒಂದು ಪ್ರಯತ್ನದಲ್ಲಿ ಸುಖ ಸಿಕ್ಕಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಮದ್ಯಪಾನ, ಅಸ್ತ್ರೀ ಸಂಘ, ಅಸ್ತ್ರೀ ಸಂಘ ಅಂದ್ರೆ ವಯಸ್ಸಿನ ಸಂಘ ಅಥವಾ ಮದ್ಯಪಾನ ಇನ್ನೂ ಅಥವಾ ಟಿವಿ ಯಾವುದೋ ರೂಪದಲ್ಲಿ ಆನಂದವನ್ನು ಪಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರಿಂದ ಅವ್ರಿಗೆ ನಿಜವಾಗಿರ್ತಕ್ಕಂಥ ಒಂದು ಸಂಪೂರ್ಣ ಆನಂದ ಸಿಗೋದಿಲ್ಲ. ಅನೇಕ ದುರ್ಜನರ ಸಂಘದಲ್ಲಿ ಅವರು ಈ ಕಲಿಯುಗದಲ್ಲಿ ಕಷ್ಟ ಪಡ್ತಿರ್ತಾರೆ. ಈ ಕಲಿಯುಗದಲ್ಲಿ ಭಗವಂತನ ಲೀಲಾಸ್ಥಲಗಳು ಸಹ ಅನೇಕ ದುರ್ಜನರಿಂದ ಅದು ನಾಶವಾಗ್ತಿದೆ. ಇಲ್ಲ ಗುರುದೇವರು ಎರಡು ಉದಾಹರಣೆ ಕೊಡ್ತಾರೆ, ಅಯೋಧ್ಯ ಮತ್ತೆ ಮಥುರಾದಲ್ಲಿ ಇನ್ನೂ ಅನೇಕ ಸ್ಥಳಗಳಲ್ಲಿ ದೇವಸ್ಥಾನಗಳನ್ನ ತೆಗೆದು ದೇವಸ್ಥಾನಗಳನ್ನ ಹಾಳು ಮಾಡಿ ಇನ್ನು ಕೆಲವರು ಮಾಡಿದ್ದಾರೆ. ಮತ್ತೆ ಈ ಕಲಿಯುಗದ ಒಂದು ಸ್ಥಿತಿ, ಪತಿ ಪತ್ನಿಯರ ಸಂಬಂಧ ಬರೇ ಇಂದ್ರಿಯ ತೃಪ್ತಿಗೋಸ್ಕರ ಇರುತ್ತೆ. ಅವರಿಗೆ ಒಂದು ನಿಜವಾಗಿ ಒಂದು ಗೃಹಸ್ಥ ಆಶ್ರಮದಲ್ಲಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಭಗವಂತನ ಸೇವೆ ಮಾಡಿಕೊಂಡು ತಮ್ಮ ಮಕ್ಕಳನ್ನ ತಮ್ಮ ಸಂಸಾರವನ್ನು ಭಗವಂತನ ಸೇವೆಗೋಸ್ಕರ ನಡೆಯಬೇಕು ತೊಡಸ್ಬೇಕು ಈ ಒಂದು ಗುರಿ ಅವರಿಗಿಲ್ಲ. ಕಲಿಯುಗ ಜನರಿಗೆ ಅಂದ್ರೆ ಗ್ರಹ ಮೇಲೆ ತಮ್ಮ ಸ್ವಂತ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಆಮೇಲೆ ಈಗಿನ ಕಲಿಯುಗದಲ್ಲಿ ಸಾಧುಗಳು ಸಹ ಸಾಧುಗಳ ರೂಪದಲ್ಲಿ ಎಷ್ಟೋ ಜನ ಮೋಸ ಮಾಡುವರು, ಎಷ್ಟೋ ಜನ ಇದ್ದಾರೆ. ಅದು ಕೆಲವರು ಸಾಧುಗಳ ರೂಪದಲ್ಲಿ ಭಿಕ್ಷೆ ಪಡ್ಕೊಂಡು ಅಥವಾ ಹಣ ಸಂಪಾದನೆ ಮಾಡಿಕೊಂಡು ತಮ್ಮ ಸ್ವಂತ ಇದ್ರೆ ತೃಪ್ತಿಗೋಸ್ಕರ ಅಥವಾ ಇಂದ್ರಿಯನ್ನು ಕಾಲ ಉಪಯೋಗಿಸೋರಿದ್ದಾರೆ. ಇನ್ನು ಕೆಲವರು ಜ್ಞಾನಿಗಳು, ಮಾಯಾವಾದಿಗಳು, ಭಗವಂತನಿಗೆ ರೂಪ ಇಲ್ಲ, ಗುಣ ಇಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ, ನಿರಾಕಾರವಾದಿಗಳು. ಈ ರೀತಿ ಅಂತಹ ಒಂದು ಈ ಕಲಿಯುಗದ ಸಂದರ್ಭದಲ್ಲಿ ಸಮಯದಲ್ಲಿ ಋಷಿಗಳು ನೈಮಿಶರಣ್ಯದಲ್ಲಿ ನದಿ ತೀರದಲ್ಲಿ ಅವರೆಲ್ಲ ಸೇರ್ತಾರೆ. ನದಿ ತೀರದಲ್ಲೆಲ್ಲ ಸೇರಿಬಿಟ್ಟು ಅವರು ಚರ್ಚೆ ಮಾಡ್ತಾರೆ. ಗುರುಗಳು ಮತ್ತೆ ಹೇಳ್ತಾರೆ, ಕಲಿಯುಗದಲ್ಲಿ ಒಬ್ಬನು ಸಾಧು ಆಗ್ಬೇಕು ಅಥವಾ ಭಗವಂತನ ಭಕ್ತರ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಅದಕ್ಕೆ ಅನೇಕ ಅಡಚಣೆಗಳಿವೆ. ಕೆಲವರು ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳಾಗಿರ್ಬೇಕು ಅಂತ ಹೇಳಿ ಆಶ್ರಮಕ್ಕೆ ಸೇರ್ಬಿಟ್ಟು ಗುರುಗಳು ಸೇವೆ ಮಾಡಕ್ಕೆ ಬಂದವರಿಗೆ ಸಹ ಸ್ತ್ರೀ ರೂಪದ ಮಾಯ ಅವರಿಗೆ ಆಕ್ರಮಣ ಮಾಡುತ್ತೆ. ಆದ್ರಿಂದ ಎಷ್ಟೋ ಜನ ಇದಾಗಲಿದೆ. ಅಂಥದ್ದಲ್ಲಿ ಇನ್ನು ಅನೇಕ ತರದ, ಇವಾಗ ಹೇಳ್ತಾರೆ ಅನೇಕ ತರದ ಸಾಧುಗಳು ಮೋಸ ಮಾಡೋರು ಇಂತ ಇದರಲ್ಲಿ ಯಾವ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ಜನರನ್ನ ತೊಡಗಿಸ್ಬೇಕು, ಕಲಿಯುಗದ ಧರ್ಮ ಏನು, ಆ ಧರ್ಮವನ್ನು ನಾವು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಥವಾ ಅನುಸರಿಸಬೇಕು, ಈ ರೀತಿ ನೈಮಿಶರಣ್ಯದಲ್ಲಿರ್ತಕ್ಕಂಥ ಋಷಿಗಳು ಚರ್ಚೆ ಮಾಡ್ತಿರ್ತಾರೆ. ಹರೇ
ಕೃಷ್ಣ ಅಷ್ಟಾಸಿ ಹಜಾರ್ ಋಷಿ ಮಹರ್ಷಿ ಲೋಗೋನೆ ಸುಖದೇವ್ ಜೀ ಸೇ ಕಹಾ ಆಪನೆ ಸುಖದೇವ್ ಗೋಸ್ವಾಮಿ ಸೇ ದೀಕ್ಷಾ ಮಂತ್ರ ಲಿಯಾ ಹೈ ಉನ್ಸೆ ಆಪನೆ ಸಮಸ್ತ ಶಾಸ್ತ್ರೋ ಕಾ ಸಾರ ಅಧ್ಯಯನ ಕಿಯಾ ಹೈ ಉನ್ಕಿ ಆಪನೆ ಸೇವಾ ಕಿ ಹೈ ಔರ್ ಐಸಾ ಕೋಯಿ ಶಾಸ್ತ್ರ ನಹೀ ಹೈ ಜೋ ನಹೀ ಜಾನತೆ ಹೈ ಇಸ್ಲಿಯೇ ಹಮ್ ಆಪ್ಸೆ ಪೂಛ್ತೆ ಹೈ ಕಲಿ ಕಾಲ ಆ ಗಯಾ ಹೈ 230 ವರ್ಷ ಇಸ್ಕೆ ಹೋ ಗಯೆ ಹೈ ಔರ್ ಭೀ ಭಯಂಕರ ಸ್ಥಿತಿ ಆಯೇಗಿ ಉಸ್ ಸಮಯ ಸಾಧು ಸಂತ ನಹೀ ಮಿಲೇಂಗೆ ಪ್ರಾಯೇನ ಅಲ್ಪ ಆಯು ಸಹ ಉಸ್ಮೇ ಕಲಿ ಕುಲ್ ಜಗ ಮೇ आयु थोड़ी हो जाएगी। सतयुग में लाखों वर्ष की आयु होती थी, द्वापर में, त्रेता में कुछ कम गई 1,00,000, और द्वापर में और कुछ कम गई। कलयुग में 100 मान लिया गया है वर्ष, 100 वर्ष की आयु, किंतु होती नहीं है। अधिकांश लोग 50-60 के अंतर्गत में मर जाते हैं। कुछ चिकित्सा हुई है आजकल तो कुछ थोड़ा सा बढ़ा 40-60 ऐसा रखो। उसमें भी रात में सोना और 20-22 वर्ष तक कोई कारोबार देखना, पढ़ना लिखना, एक्सपर्ट होना, तो ये चला गया। और उधर 80 से लेकर 100 वर्ष की आयु ऐसी हो जाती है, उस समय कोई साधन भजन कुछ नहीं होगा, अथर्व की तरफ में पड़े रहेंगे। इसलिए 5-7-10 वर्ष की आयु बचती है, उसमें भी विवाह शादी करना, व्यवसाय करना, रुपया कमाना, जीवन का निर्वाह करना, बेटा बेटियों को पढ़ाना लिखाना, बहुत से काम है। भजन कब करेगा? ये भजन नहीं कर पाता। और मंदा बुद्धि उनकी बड़ी मंद होती है। बुद्धि किसकी तीव्र है? जो भविष्यत भूतकाल पर, वर्तमान काल पर विचार कर, भविष्यत पर विचार कर। बुढ़ापा आएगा, सब छोड़ करके मर जाना है, ये सब कमाया हुआ कुछ काम में नहीं आएगा, इसे दुख और झंझट आएगा, ऐसा विचार करके सद्गुरु को एक पास में जाएगा। और गुरु भी योग्य होना चाहिए, जैसा तैसा नहीं, तत्व जानने वाला रसिक हो, संसार से परम विरक्त हो, भगवान की अनुभूति संपन्न हो, तब जाकर के भक्ति होगी, उसका कल्याण होगा। तो वो उनको मिलता नहीं है। सुमंद मतयो, मंदा सुमंद मतो, मतयो मंद भाग्य। कोई भी काम सुख के लिए करते हैं किंतु वो दुख हो जाता है। विवाह किया कुछ दिनों का, माई स्त्री छोड़ करके दूसरे पुरुष के साथ में चली गई, विवाह किया बेटा बेटी हुआ ही नहीं, बड़े दुख की बात। किसी पड़ोसी ने बिना काम के काम अपन मुकदमा लगा दिया, तो मंद भाग्य और ही उपद्रवता, ये जीवन पड़े में बड़े उपद्रव होते हैं, शरीर स्वस्थ रहता नहीं, बड़े बड़े घोर बीमारियां आ जाती हैं। इसलिए हम आपसे पूछते हैं, हे साधो, आप एक तरह से सर्वज्ञ हैं, गुरु से सुने हैं, सबका सार लेकर के बतलाइए कि आत्मा कैसे सुप्रसन्न होगी। अतः साधो अत्र जत सारम समुद्धित मनीषया गुरु न सद दधाना जेन आत्मा प्रसन्न। ये नहीं पूछा कि हम लोगों का शरीर कैसे सुखी होता है, यह रह नहीं सकता, मन के लिए भी नहीं पूछा। आत्मा प्रसिद्धति, इसके भीतर में आत्मा है, वो हम हैं, हम शरीर नहीं है, इस चीज को समझो। इसके सुख दुख से आत्मा का कुछ भी आता जाता नहीं। इसलिए जैसे आत्मा प्रसन्न हो ऐसा बतलाइए। उन्होंने अपने गुरु जी को प्रणाम किया। गुरु कौन है उनके? सुखदेव गोस्वामी। उनको प्रणाम किया, जो जन्म के समय ही संसार छोड़ करके विरक्त होकर के जंगल में चले गए, और उनके पिताजी बेटा बेटा कह करके उनके पीछे में दौड़े। सुखदेव गोस्वामी ने, पुत्र ने कोई उत्तर नहीं दिया, पेड़ के वृक्षों के एको ने प्रतिध्वनि दी, कौन किसका बेटा? जो समुद्र भव सागर के सेतु हैं, कौन? सुखदेव गोस्वामी जी। भागवत की रचना की, ये भागवत कैसा है या वो सेतु माने ब्रिज, इस भवसागर से भगवान को गोलोक वृंदावन धाम को मिलाने वाले को सेतु कहते हैं, पुल कहते हैं। और अध्यात्म दीप परमार्थ के दीपक स्वरूप है, प्रकाश करने वाले हैं। इसलिए आप कृपा करके ये बतलाइए ना, आप हे गुरुदेव कृपा कर। किसी का यदि गुरु नहीं होगा, ध्यान से सुनो, जिसका कोई गुरु ही नहीं है वो किसका ध्यान करेगा, उसे प्रणाम करेगा, और तो फिर भक्ति नहीं आएगी। लिए गुरुकरण जरूरी है। इसलिए देखो शास्त्रों में ऐसा कहा गया है, नारायणम नमस्कृत्य नरं चैव नरोत्तमं देवीं सरस्वतीं व्यासं ततो जयन्। इसमें भी गुरु जी को प्रणाम किया गया। इसलिए बिना गुरु जी को प्रणाम किए, उनका आशीर्वाद लिए भक्ति नहीं हो सकती और कोई भी सुखी नहीं हो सकता। और तब बड़े प्रसन्न हुए, तुमने हमको बहुत सी सुंदर तत्व की कथाओं को स्मरण दिला दिया। और बोले सवई पुंसान परो धर्मो जतो भक्ति रधोखजे अहेतु क्या प्रतिहता जयात्मा संप्रसिद्ध। माने क्या, निश्चित ही मनुष्य मात्र के लिए, प्राणी मात्र के लिए जो जीवन धारण करते हैं, उनके लिए एकमात्र यही परम धर्म है। क्या? जो इंद्रियों से अतीत हैं, ऐसे सच्चिदानंद भगवान जो श्री कृष्ण हैं, ब्रजेंद्र नंदन हैं, उनकी अहैतुकी और नैरंतर्यमयी भक्ति करें। मतलब क्या, कृष्ण को प्रसन्न के लिए ही कृष्ण की सेवा करें और निरंतरमयी, कभी वो टूट ना जाए, ऐसी भक्ति होनी चाहिए। इसी को हमारे रूप गोस्वामी ने जो कहा है, अभी इन लोगों ने कुछ व्याख्या की, अन्नाभिलाषिता शून्यम ज्ञान कर्मादि अनावृतम अनुकूलन कृष्णानुशीलनम भक्ति उत्तमा। भक्ति बिना कोई सुखी नहीं रह सकता, और वो भी भक्ति उत्तमा होनी चाहिए। उत्तमा नहीं हो तो भी मध्यम में भी हो, मध्यम ना हो तो कनिष्ठ में भी हो, ऐसी भक्ति होनी चाहिए। उत्तमा हो तो बहुत अच्छी, वो कहां से आएगी? उत्तम महापुरुषों से। साधारण भक्ति कैसे आएगी? मध्यम अधिकारियों से। किंतु बिना गुरु के ये भक्ति कभी हो नहीं सकती। इसलिए रूप गोस्वामी ने 64 प्रकार की भक्ति के पहले ही उन्होंने कहा, गुरु पदाश्रय और विषम्भेन गुरु सेवा। भक्ति बिना गुरु के नहीं हो सकती। इसके संबंध में खूब सूक्ष्म विचार एक बतलाता हूं। विचार है ये, भगवान सच्चिदानंदमय और स्वराट, स्वराट माने स्वतंत्र इच्छा वाले, उनके ऊपर और किसी का कंट्रोल नहीं है, स्वप्रकाश, उनको कोई प्रकाश नहीं करता। कैसे होता है?
स्वयं प्रकाश,
वो स्वयं प्रकाश होते हैं, उनको कोई प्रकाश करने वाला नहीं है, स्वयं प्रकाश है। तो उनकी भक्ति भी सच्चिदानंदमयी है, स्वप्रकाश है, उसके ऊपर में कंट्रोल नहीं है। कर्म, सत्कर्म, ज्ञान, योग, तपस्या, व्रत इत्यादि के ऊपर में भक्ति निर्भर नहीं रहती, बिना उनकी सहायता के अपने आप वो प्रकट होती है। जैसे भगवान श्री कृष्ण, रामचंद्र जी अपनी स्वेच्छा से भक्तों का को आनंद को बढ़ाने के लिए जदुकुल में और रघुकुल में अवतीर्ण होते हैं स्वेच्छा से। किंतु ये बतलाया गया है जदा जदा ही धर्मस्य ग्लानिर्भवति, और ग्लानिर्भवति तब दुष्टों का संहार करने के लिए और पृथ्वी का भार हरण करने के लिए, धर्म की स्थापना करने के लिए मैं आता हूं। बात ठीक है, किंतु ये समझो भूभार हरण असुरों का संहार तो अपनी इच्छा शक्ति से जभिता भी करते, कोटि कोटि असुरों को मार सकते हैं, एक दो की बात क्या, इसलिए उनको आने की जरूरत नहीं है। ये प्रधान कारण नहीं है। प्रधान कारण क्या है? व्हाट इज द मेन कॉज दैट कृष्ण डिसेंड्स इन दिस वर्ल्ड? क्यों? स्वेच्छामय पुरुष हैं, भक्तों का चित्त विनोदन करने के लिए,
मद्भक्त विनोदाय कर्म विविध क्रिया,
वो उसके लिए आते हैं। चैतन्य महाप्रभु किसी के कहने से नहीं आए, स्वेच्छा से उतरे। तब कहा जाता है किंतु है शिक्षा स्वराट है, कह दिया जाता है, वो गौण कारण है, मुख्य कारण है, मुख्य कारण है स्वेच्छा। वैसे ही भक्ति देवी है, किसी की अपेक्षा नहीं रखती, शी डोंट वांट एनी हेल्प फ्रॉम ज्ञान योग तपस्या, वो निरंकुश है। और जब इच्छा होगी किसी के हृदय में प्रकटित हो सकती है। यदि कहो भगवत कृपा के बिना भक्ति नहीं होती, तो इस पर विचार करना है कि यह ठीक है कि नहीं। वी शुड ट्राई टू थिंक, एनीवन मे टेल ओनली बाय द ग्रेस ऑफ कृष्ण गॉड, अहत की कृपा से भक्ति होती है, यह ठीक नहीं है भाई, ठीक नहीं है। क्यों? उनमें विषमता का दोष आएगा। भगवान सबके प्रति समदर्शी हैं। गॉड इज
इक्वल विजन टू ऑल,
टू ऑल। क्यों एक आदमी को भक्ति देंगे और दूसरे को नहीं देंगे? इसलिए एक क्वेश्चन आएगा, इसलिए उनमें विषमता है। यद्यपि भगवान में विषमता कोई खराब चीज नहीं है, जैसे सूर्य है, सूर्य सबको आलोक प्रदान करता है, प्रकाश देता है, और कोई घर में बैठा रहे और कहे सूर्य आ जाओ और हमको प्रकाश दो, या रात में कह दे सूर्य जी अब आप आ जाइए, नहीं आएगा। जो दिन में सूर्य के पास में जाएंगे, देखेंगे सामने घर के बाहर, तो देखेंगे सूर्य को। सूर्य इच्छा से अपने आप घूम रहा है, जब इच्छा होती है तब वो आता है समय। ऐसे ही भगवान समदर्शी होने पर भी अपने भक्तों पर कृपा करते हैं, असुरों का संहार करते हैं ना? तो वो एक आदमी को भक्ति देंगे और दूसरों को नहीं देंगे, तो भी ये दोष है, पक्षपात का दोष लग जाएगा। यदि करो बोलो महत कृपा से ही भक्ति होती है। महत महत माने क्या? जो भगवान के उत्तम भक्त हैं उनकी कृपा से ही भक्ति होती है। नहीं, यह भी गलत है, बहुत सूक्ष्म विचार है ना। महापुरुष किसको कहते हैं? उत्तम भक्त। उत्तम भक्त भी समदर्शी होता है ना? वो किसी को ये नहीं देखता कि ये बद्ध है, देखता है कि सभी लोग भगवान की सेवा कर रहे हैं। जैसे प्रहलाद महाराज आदि उत्तम भक्त हैं, वो किसी को नहीं देखते हैं कि ये संसार में भव सागर में पड़ा हुआ, वो देखते हैं कि सभी मुक्त हैं, भगवान की सेवा कर रहे हैं, हमारे जैसे नहीं। हाँ, यहां पर महत्पुरुष एक दूसरा भी है, कौन? मध्यम अधिकारी। मध्यम अधिकारी किसको कहते हैं? भक्ति तो दृढ़ है किंतु सिद्धांत विचार में अभी निपुण नहीं है, सब शास्त्र युक्ति नहीं जाने, दृढ़ श्रद्धावा, दृढ़ श्रद्धालु है। और उसका एक लक्षण बतलाया गया, ईश्वरे तद्धनेशु बालिशेषु दुष्यस्य च प्रेम मैत्री कृपा उपेक्षा ज करोति मत्तमा। इन लोगों का लक्षण क्या है? ईश्वर के प्रति, भगवान के प्रति प्रेम, और अपने जैसे संतों पर, वैष्णव पर मित्रता। सनातन और रूप गोस्वामी में मित्रता होगी, रघुनाथ दास गोस्वामी और इन लोगों में मित्रता होगी, और प्रेम मैत्री कृपा। जो कोई तत्व नहीं जानते हैं ऐसे संसारिक दृष्टि से मूर्ख नहीं, किंतु परमार्थ तत्व का उनको ज्ञान नहीं है, वो भटक रहे हैं, किसकी उपासना करें किसकी उपासना नहीं, थोड़ी सी श्रद्धा लौकिक है, ऐसे लोगों पर कृपा करते हैं, अपना संग देते हैं, उनकी सुकृति बनाते हैं, उसके प्रश्नों का उत्तर देते हैं, उसको भागवत तत्व भक्ति तत्व सबको सुनाते हैं। और जो नास्तिक हैं, भगवान के और वैष्णव के विद्वेषी हैं, उन पर क्या करते हैं? उनकी उपेक्षा करते हैं। तो ये चार गुण या चार लक्षण मध्यम अधिकारी के हैं, इसलिए ये मध्यम अधिकारी भक्ति दे सकता है। उत्तम वाले नहीं देंगे, भगवान भी नहीं देंगे, समझो, कौन देगा?
मध्यम अधिकारी।
मध्यम क्यों? इनका लक्षण ही है ये कृपा। जो अतत्तज्ञ हैं, अज्ञानी हैं, उनको
कृपा करना,
कृपा करते हैं, ये भक्ति दे सकते हैं। क्योंकि उत्तम अधिकारी और भगवान को पता नहीं है ये कौन दुखी है नहीं है, वो नहीं सुनेंगे। मध्यम अधिकारी देखता है कि ये तो सभी दुखी हैं, इसलिए उसके हृदय में कृपा आती है। किंतु कृपा कहां से आती है भाई? उसके हृदय में भक्ति नहीं रहे तो कृपा नहीं आएगी। भगवान के सारे गुण हैं, उनमें चक्रवर्ती शिरोमणि भक्त वात्सल्य है, भक्तों को कृपा, ये भक्तों में भी आंशिक रूप में है, इसलिए उनके हृदय में भक्ति है, इसलिए उनमें करुणा का संचार होता है, और तब वो किसी को हरि नाम दीक्षा इत्यादि देते हैं, हरि कथा सुना करके भक्ति दे करके, पहले साधन भक्ति, पीछे भाव भक्ति और पीछे प्रेम भक्ति, ये सब प्रदान करते हैं। इसलिए ऐसा ही गुरु होना चाहिए। यदि उत्तम अधिकारी भी होते हैं तो मध्यम अधिकार में आकर के तब हरिनाम दीक्षा और कृपा वितरण करते हैं ना? उत्तम अधिकार होने पर वो समझेंगे नहीं जी कौन दुखी है कौन सुखी है क्या, सभी को देखते हैं ऐसा। जरा बोलो तो।
You should also try to understand. You are understanding somehow?
I'm understanding what you're talking about by hearing certain words, the details. And I'm listening.
आप तो समझ गए हैं ना? ठीक.
ये नेमी सरणी दले 88,000 ऋषिगळु सभे सेरतारे अल्लि मुख्यवागिरतक्कंत ऋषिगळु सौनक ऋषिगळिगे अल्लि बिडिदिरतक्कंत ऋषिगळेल्ल प्रश्न केळ्तारे ಕಾರಣ ಅವರು ಆ ಋಷಿಗಳೆಲ್ಲ ಹೇಳ್ತಾರೆ ಸೌನಕ ಋಷಿಗಳಿಗೆ, ಯಾಕಂದ್ರೆ ನೀವು ಸುಖದೇವ ಮಹರ್ಷಿಗಳಿಂದ ಎಲ್ಲ ವೇದಗಳ ತಾತ್ಪರ್ಯವನ್ನು ಎಲ್ಲ ವೇದಗಳ ಸಾರವನ್ನು ವೇದಾಂತ ಶ್ರೀಮದ್ ಭಾಗವತವನ್ನು ಎಲ್ಲವನ್ನ ಶ್ರವಣ ಮಾಡಿದ್ರೆ, ಆದ್ರಿಂದ ನಿಮಗೆ ಈ ಕಲಿಯುಗದ ಜನರ ಉದ್ಧಾರಕ್ಕೋಸ್ಕರ ಏನ್ ಮಾಡಬೇಕು ಅಂತ ವಿಷಯಗಳನ್ನ ಗೊತ್ತಿರುತ್ತೆ, ಆದ್ರಿಂದ ನೀವು ನಮಗೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಅವ್ರು ಹೇಳ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಪ್ರಾಯೇಣ ಅಲ್ಪಾಯುಷ ಅಂತ, ಈಗ ಕಲಿಯುಗದ ಜನರಿಗೆ ಅಲ್ಪಾಯುಷಗಳು, ಕಲಿಯುಗದ ಜನರು ಅಲ್ಪಾಯುಷಗಳು, ಮಂದಮತಿಗಳು, ಮಂದಭಾಗ್ಯಗಳು ಅಂತ ಹೇಳ್ತಾರೆ. ಅದನ್ನ ನಾವು ಇವಾಗಲೇ ನೋಡ್ಬೋದು, ಅದು ಕಲಿಯುಗದ ಅಂತ್ಯದಲ್ಲಿ ಇನ್ನೂ ಜಾಸ್ತಿ. ಉದಾಹರಣೆಗೆ ಸತ್ಯಯುಗದ ಜನರು 100,000 ವರ್ಷ ಬದುಕಿದ್ರು, ತೇತ್ರಯುಗದ ಜನರು 10,000 ವರ್ಷ ಬದುಕಿದ್ರು, ದ್ವಾಪರಯುಗದ ಜನರು 1,000 ವರ್ಷ ಬದುಕಿದ್ರು, ಕಲಿಯುಗದ ಜನರು 100 ವರ್ಷ. ಆ 100 ವರ್ಷದಲ್ಲೂ ಸಹ 50 ವರ್ಷ, 60 ವರ್ಷ, 70 ವರ್ಷದಲ್ಲಿ ಮರಣ ಹೊಂದೋರು ಎಷ್ಟೋ ಜನ ಇದ್ದಾರೆ. ಆದ್ರಿಂದ ಕಲಿಯುಗದಲ್ಲಿ ಅಲ್ಪಾಯಸಿಗಳು ಅಂತ ಹೇಳ್ತಾರೆ. ಈಗ ಕಲಿಯುಗದಲ್ಲಿ ವೈದ್ಯಕೀಯ ಒಂದು ಜ್ಞಾನ ಬಹಳ ಮುಂದುವರೆದಿದೆ, ಎಷ್ಟೋ ಕಾಯಿಲೆಗಳಿಗೆ ಔಷಧಿಗಳನ್ನು ಕೊಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ, ಆದ್ರೂ ಸಹ ಯಾರ ಒಂದು ಆಯುಸವನ್ನು ಅವರ ಒಂದು ಆಯುಸ ಹೆಚ್ಚಲಿಕ್ಕೆ ಯಾಕಂದ್ರೆ ಸಾಧ್ಯ ಇಲ್ಲ. ಈಗ ಕಲಿಯುಗದಲ್ಲಿ ಇರ್ತಕ್ಕಂತ ಕೆಲವು ಜನಗಳು 50 ವರ್ಷ, 60 ವರ್ಷದ, 80 ವರ್ಷದಲ್ಲಿ ಅವರು ಅದರಲ್ಲಿ 50% ನಿದ್ದೆಯಲ್ಲಿ ಕಳೆದಿರ್ತಾರೆ, ಇನ್ನು ಉಳಿದಿರ್ತಕ್ಕಂತ 20 ವರ್ಷ ಅವರು ಮದುವೆ ಮಾಡಿಕೊಳ್ಳೋದು ಅಥವಾ ಹಣ ಸಂಪಾದನೆಯಲ್ಲಿ ಈ ಸಂಸಾರದಲ್ಲಿ ಕಳೆದಿರ್ತಾರೆ. ಅವರಿಗೆ ಭಜನೆ ಮಾಡಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಸಮಯನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಕಲಿಯುಗದ ಜನರದು. ಈಗ ಪ್ರತಿಯೊಬ್ಬರು ತಮ್ಮ ಸ್ವಂತ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರೋದ್ರಿಂದ ಆಹಾರ ನಿದ್ರೆ ಭಾಗವಹಿಸುತ್ತೆ, ಇದರಲ್ಲೇ ತೊಡಗಿದ್ರು, ಅವರಿಗೆ ಭಜನೆ ಮಾಡಲಿಕ್ಕೆ ಸಮಯ ಇದೆ. ಅದಕ್ಕೋಸ್ಕರ ಅವರು ಮಂದಭಾಗ್ಯರು, ಅವರಿಗೆ ಒಂದು ಆ ಒಂದು ಅದೃಷ್ಟ ಸಿಕ್ಕಿಲ್ಲ, ಭಗವಂತನ ಸೇವೆ ಮಾಡಲಿಕ್ಕೆ, ಸತ್ಸಂಗ ಮಾಡಲಿಕ್ಕೆ ಅವರಿಗೆ ಅದೃಷ್ಟ ಸಿಕ್ಕಿಲ್ಲ. ಈ ರೀತಿಯಲ್ಲಿ ನೇಮಿಸರಣದ ಋಷಿಗಳು ಯೋಚನೆ ಮಾಡ್ತಿರ್ತಾರೆ, ಅವ್ರ ಹತ್ರ ಸೌನಕ ಋಷಿಗಳ ಹತ್ರ ಇದನ್ನೆಲ್ಲ ಕೇಳ್ತಿರ್ತಾರೆ. ಸಾಮಾನ್ಯವಾಗಿ ಭವಿಷ್ಯದ ವಿಚಾರ ತಿಳಿಯಲು ನಾವು ಬುದ್ಧಿಯನ್ನು ಉಪಯೋಗಿಸಬೇಕು. ಭವಿಷ್ಯದ ವಿಚಾರ ಅಂದ್ರೆ ನಾವು ಮನುಷ್ಯ ಜನ್ಮ ಪಡೆದು 84 ಲಕ್ಷ ಯೋಜನೆಗಳಲ್ಲಿ ನಾವು ಸಂಸಾರ ಚಕ್ರದಲ್ಲಿ ತಿರ್ತಾ ಇದ್ವಿ, ಮನುಷ್ಯ ಜನ್ಮದಲ್ಲಿ ಇವಾಗ ಇದೀವಿ. ಇವಾಗ ಭಗವಂತ ನಮಗೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ, ಬೇರೆ ಪ್ರಾಣಿಗಳಿಗೆಲ್ಲ ಆ ಒಂದು ಬುದ್ಧಿಶಕ್ತಿ ಕೊಟ್ಟಿಲ್ಲ ಭಗವಂತ. ಆದ್ರಿಂದ ನಾವು ಯಾರು, ಭಗವಂತ ನನಗಿರ್ತಕ್ಕಂತ ಸಂಬಂಧವೇನು, ಭಗವಂತ ನನಗಿರ್ತಕ್ಕಂಥ ವ್ಯತ್ಯಾಸ, ಈ ಪ್ರಪಂಚದ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ, ನಾವು ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೇವೆ, ಈ ರೀತಿಯಲ್ಲಿ ಅವರು ಯೋಚನೆ ಮಾಡಬೇಕು. ಬುದ್ಧಿವಂತರ ಲಕ್ಷಣ ಇದು. ಅವರು ಈ ಸಂಸಾರದಿಂದ ಪಾರಾಗಲಿಕ್ಕೆ ಪಾರಾಗಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಸಂಸಾರದಿಂದ ಮುಕ್ತಿ ಅಥವಾ ಭಗವಂತನ ಹತ್ರ ಹೋಗಕ್ಕೆ, ಭಗವಂತನ ಸೇವೆ ಮಾಡಿ ಭಗವಂತನ ಹತ್ರ ಹೋಗ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಅಂದ್ರೆ ಅದನ್ನು ಅವರು ಸತ್ಸಂಗ ಮಾಡಬೇಕು. ಇವಾಗ ಸತ್ಸಂಗದಲ್ಲಿ, ಶುದ್ಧ ಭಕ್ತರ ಸಂಘದಲ್ಲಿ ಅವರು ಸದ್ಗುರುಗಳ ಆಶ್ರಯವನ್ನು ಪಡೆಯಬೇಕು. ಸದ್ಗುರುಗಳ ಆಶ್ರಯದಿಂದ ನಾವು ಸಂಸಾರದಿಂದ ಪಾರಾಗಬಹುದು. ಇದು ಎಲ್ಲ ಜನರಿಗೂ ಸಿಗೋದಿಲ್ಲ, ಎಷ್ಟೋ ಲಕ್ಷಾಂತರ ಜನರಿಗೆ ಎಲ್ಲೋ ಒಬ್ಬರಿಗೆ ಸಿಗತ್ತೆ. ಎಲ್ಲರಿಗೂ ಒಂದು ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಭಗವಂತನ ಸೇವೆಯಲ್ಲಿ ಇಷ್ಟ ಇರಲಿಲ್ಲ. ಕಲಿಯುಗದ ಜನರಿಗೆ ಎಷ್ಟೊಂದು ತರದ ತೊಂದರೆಗಳಿರ್ತವೆ. ಅವರು ಕೆಲವರು ತಿಳ್ಕೊಂಡಿರ್ತಾರೆ, ನಾನು ಮದುವೆ ಆದ್ರೆ ಬಹಳ ಒಂದು ಆನಂದದಿಂದ ಇರ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಮದುವೆ ಆಗಿ ಸ್ವಲ್ಪ ದಿವಸಕ್ಕೆ ಅವರು ಹೆಂಡತಿ ಗಂಡ ಹೆಂಡತಿ ಎಲ್ಲ ಜಗಳ, ಆಮೇಲೆ ಮಕ್ಕಳಾದ್ಮೇಲೆ ಇನ್ನೂ ತೊಂದರೆ. ಈ ರೀತಿಯಲ್ಲಿ ಅವರು ತಮ್ಮ ಸಂಸಾರದಲ್ಲಿ ಕಷ್ಟ ಪಡ್ತಾ ಇರ್ತಾರೆ. ಆದ್ರಿಂದ ಈ ಋಷಿಗಳು, ನೈಮಿಷಾರಣ್ಯದ ಋಷಿಗಳು ಸೋನಕ ಋಷಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಆತ್ಮವನ್ನು ಸಂಪೂರ್ಣ ಆತ್ಮಕ್ಕೆ ಸಂಪೂರ್ಣ ಆನಂದ ಸಿಗ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅವ್ರ ದೇಹದ ಬಗ್ಗೆ, ಮನಸ್ಸು ಅಥವಾ ದೇಹ ಹೇಗೆ ಆನಂದವಾಗಿರ್ಬೇಕು ಅಂತ ಅವ್ರು ಕೇಳಿಲ್ಲ. ಆತ್ಮ ಯಾವ ರೀತಿಯಲ್ಲಿ, ಆತ್ಮಕ್ಕೆ ಯಾವ ರೀತಿ ನಾವು ಸಂಪೂರ್ಣ ತೃಪ್ತಿ ಹೊಂದಿಸ್ಬೋದು. ಯಾಕಂದ್ರೆ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ಕೊಡ್ಬಂದ್ರೆ ನಮ್ಗೆ ಎಲ್ಲರಿಗೂ ಅದು ಆನಂದ ಸಿಕ್ಕುತ್ತೆ. ಆದ್ರಿಂದ ಅವರು ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಆತ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ನಾವು ಈ ಶರೀರವಲ್ಲ, ನಾವು ಆತ್ಮ. ಅದಕ್ಕೋಸ್ಕರ ಅವರು ಆತ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಈಗ ಸೌನಕ ಋಷಿಗಳ ಗುರುಗಳು ಸುಖದೇವ ಮಹರ್ಷಿಗಳು. ಸುಖದೇವ ಮಹರ್ಷಿಗಳು ವೇದವ್ಯಾಸರ ಪುತ್ರರು. ಅವರು ಹುಟ್ಟಿದ ತಕ್ಷಣ ಕಾಡಿಗೆ ಹೊರಟೋಗ್ತಾರೆ. ಸುಮಾರು 16 ವರ್ಷ ತಾಯಿ ಹೊಟ್ಟೆಯಲ್ಲಿ ಇರ್ತಾರೆ. ಇದು ನಾವೆಲ್ಲೂ ಕೇಳಿರಲ್ಲ, ಬಹಳ ಒಂದು ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಕೆಲವರಿಗೆ. ಆದರೆ ಅವಾಗಿನ ಇದರಲ್ಲಿ ಅವರ ಒಂದು ಭಜನೆಯಿಂದ ಅವರು ಎಷ್ಟೊಂದು ಮುಂದುವರೆದಿರುತ್ತೆ. ತಾಯಿ ಹೊಟ್ಟೆಯಲ್ಲಿ ಇದ್ದು ಅವರು ಹೇಳ್ತಾರೆ, ಸುಖದೇವ ಮಹರ್ಷಿಗಳು ಮಗನಿಗೆ ಕರೀತಾರೆ ತಾಯಿ ಹೊಟ್ಟೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರು ಹೇಳ್ತಾರೆ, ನಾನು ಹೊರಗಡೆ ಬಂದ್ರೆ ಮಾಯದಲ್ಲಿ ಸಿಕ್ಕಾಕೊಳ್ತೀನಿ, ಸಂಸಾರದಲ್ಲಿ ಸಿಕ್ಕಾಕೊಳ್ತೀನಿ. ಆದ್ರಿಂದ ನನಗೆ ಯಾರಾದ್ರೂ ಭರವಸೆ ಕೊಡ್ಬೇಕು, ಅವಾಗಲೇ ನಾನು ಹೊರಗಡೆ ಬರೋದು ಅಂತ ಹೇಳ್ತಾರೆ. ಅವಾಗ ವೇದವ್ಯಾಸರು ಕೃಷ್ಣನ ಕರ್ಕೊಂಡು ಬಂದಾಗ ಅವ್ರು ಬರ್ತಾರೆ. ಬಂದ ತಕ್ಷಣ ಅವರು ಹುಟ್ಟಿದ ತಕ್ಷಣನೇ ಅವರು ಕಾಡಿ ಹೊರಟಾಗ್ತಾರೆ. ವೇದವ್ಯಾಸರು ಅವ್ರ ಹಿಂದೆ ಹೋಗ್ಬಿಟ್ಟು ಮಗನೇ ಬಾ ಅಂತ ಹೇಳ್ಬಿಟ್ಟು ಅವರಿಗೆ ಜೋರಾಗಿ ಕೂಗ್ತ ಕರೀತಾರೆ. ಆದ್ರೆ ಅವ್ರು ಏನು ಯಾವುದಕ್ಕೂ ಒಂದು ಅವರ ಒಂದು ಕರೆಗೆ ಅವರು ಉತ್ತರ ಕೊಡೋದಿಲ್ಲ. ಈ ರೀತಿ ಸುಖದೇವ ಗೋಸ್ವಾಮಿಗಳು ಎಷ್ಟು ಒಂದು ವೈರಾಗ್ಯವನ್ನು ಪಡೆದಿದ್ರು ಅವರ ಹುಟ್ಟಿನಿಂದಲೇ, ಇದನ್ನ ನಾವು ಇದರಿಂದ ತಿಳ್ಕೊಬೇಕು. ಈಗ ಗುರುಗಳು ಯಾಕೆ ಬೇಕು ನಮ್ಗೆ? ನೈಮಿಷಾರಣ್ಯದ ಋಷಿಗಳು ಸೋನಕ ಋಷಿಗಳ ಹತ್ರ ಯಾಕೆ ಇರ್ತಾರೋ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಭವಸಾಗರದಿಂದ ಸಂಸಾರ ಸಾಗರದಿಂದ ನಾವು ಪಾರಾಗ್ಬೇಕಂದ್ರೆ, ಈಗ ಒಂದು ಸಾಗರವನ್ನು ಪಾರಾಗ್ಬೇಕು ಅಥವಾ ಒಂದು ನದಿಯನ್ನು ಪಾರಾಗ್ಬೇಕು, ಹೇಗೆ ಸೇತುವೆ ಕಟ್ಟಿ ನಾವು ಅದರಿಂದ ಪಾರಾಗ್ಬೋದು, ದಾಟಿ ಹೋಗ್ಬೋದು, ಅದೇ ತರ ಈ ಸಂಸಾರ ಸಾಗರವನ್ನ ದಾಟಲಿಕ್ಕೆ ಗುರುಗಳ ಮಾಧ್ಯಮದಿಂದ ನಾವು ದಾಟ್ಬೋದು. ಅದಕ್ಕೋಸ್ಕರ ಗುರುಗಳ ಆಶ್ರಯವನ್ನು ನಾವು ಪಡಿಬೇಕು. ಈ ಕೆಲವರಿಗೆ ಗುರುಗಳೇ ಇಲ್ಲ, ಗುರುಗಳು ಇದ್ದೇನೆ ಭಗವಂತನಿಗೆ ಸೇವೆ ಮಾಡೋಕೆ ಪ್ರಯತ್ನ ಮಾಡೋರು ಇದ್ದಾರೆ. ಆದ್ರೆ ಭಗವಂತನ 11ನೇ ಶ್ರೀಮದ್ಭಾಗವತದ 11ನೇ ಸ್ಕಂದದಲ್ಲಿ ಉದಾಹರಣೆ ಹೇಳ್ತೇನೆ. ನನಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ಗುರುಗಳಿಗೆ ಪೂಜೆ ಮಾಡಬೇಕಂತ ಕೃಷ್ಣ ಹೇಳ್ತಾನೆ. ಆ ರೀತಿ ಯಾರಿಗೆ ಗುರುಗಳೇ ಇಲ್ಲ ಅಂದ್ರೆ ಅವ್ರು ಯಾರಿಗೆ ಮತ್ತೆ ಪೂಜೆ ಮಾಡ್ತಾರೆ? ಅವ್ರು ಪೂಜೆ ಮಾಡಿದ್ರೆ ಅವ್ರ ಗುರುಗಳಿಂದಾನೆ ಭಗವಂತನಿಗೆ ನೇರವಾಗಿ ಪೂಜೆ ಮಾಡೋರು, ಅವರಿಗೆ ನಿಜವಾದ ಭಕ್ತಿ ಸಿಗೋದಿಲ್ಲ, ಅಥವಾ ಅವ್ರು ಮಾಡಿರ್ತಕ್ಕಂಥ ಸೇವೆಯಿಂದ ಅವರಿಗೆ ಸಂಪೂರ್ಣ ಫಲ ಸಿಗೋದಿಲ್ಲ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ನಾರಾಯಣ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸ ತಥೋದಯ ಮುದೀರಿಯತ್ತದು. ಅಲ್ಲಿ ಪ್ರತಿಯೊಬ್ಬರೂ ಸಹ ನಾರಾಯಣರ ಒಂದು ಅವತಾರವಾಗಿರ್ತಕ್ಕಂಥ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡುವಂತ ಅದೊಂದು ಶ್ಲೋಕ. ಅಂದ್ರೆ ಕೃಷ್ಣನನ್ನು ಪೂಜೆ ಮಾಡೋದಕ್ಕಿಂತ ಬಂದಲು ನಾವು ಗುರುಗಳಿಗೆ ಪೂಜೆ ಮಾಡಬೇಕು. ಈಗ ನೈಮಿಷಾರಣ್ಯದ ಋಷಿಗಳು ಸೌನಕ ಋಷಿಗಳಿಗೆ ಪ್ರಶ್ನೆ ಕೇಳ್ತಾರೆ, ಸವೇ ಪುಂಸ ಪರಮಧರ್ಮ ಯಥೋ ಭಕ್ತಿ ಅಲೋಚನೆ ಅಹೇತುಕಿ ಅಪ್ರತಿ ಆತ್ಮ ಸುಖ ಸಿದ್ಧತೆ. ಸೌನಕ ಋಷಿಗಳಿಗೆ ಅಲ್ಲಿರ್ತಕ್ಕಂಥ ಮಹರ್ಷಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸೌನಕ ಋಷಿಗಳು ಈ ರೀತಿ ಉತ್ತರ ಹೇಳ್ತಾರೆ. ಅಂದ್ರೆ ಪ್ರತಿ ಜೀವಿಗಳು, ಎಲ್ಲಾ ಪ್ರಾಣಿಗಳು, ಅದರೊಳಗೂ ಮನುಷ್ಯನಾದ ಆ ಜೀವಿಗಳು, ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಭಗವಂತನ ಸೇವೆ ಅಂದ್ರೆ ಭಗವಂತನ ಸೇವೆ ಎಲ್ಲಾ ಜೀವಿಗಳ ಒಂದು ಪರಮ ಧರ್ಮ. ಆ ಸೇವೆಯಿಂದನೇ ಅವರಿಗೆ ನಿಜವಾದ ಆನಂದ ಸಿಗುತ್ತೆ. ಜೀವಿಯರ ಸ್ವರೂಪವೇ ಕೃಷ್ಣೇರು ನಿತ್ಯದ. ಯಾಕಂದ್ರೆ ಪ್ರತಿಯೊಬ್ಬರು ಭಗವಂತನ ವಿಭಿನ್ನ ಅಂಶ, ಪರಮಾತ್ಮನ ವಿಭಿನ್ನ ಅಂಶವಾಗಿದ್ರಿಂದ ನಮ್ಮ ಕರ್ತವ್ಯ ಅವನಿಗೆ ಸೇವೆ ಮಾಡೋದು. ಆ ಸೇವೆಯಿಂದಲೇ ನಮಗೆ ಸಂಪೂರ್ಣ ಆನಂದ ಸಿಗುತ್ತೆ. ಈಗ ಭಗವಂತನಿಗೆ ಸೇವೆ ಮಾಡಿದ ಗುರುಗಳ ಆಶ್ರಯ ಪಡೆದು ಗುರುಗಳ ಆಶ್ರಯದಲ್ಲಿ ಸತ್ಸಂಗದಲ್ಲಿ ಭಗವಂತನ ಸೇವೆ ಮಾಡಿದ್ರೆ ಭಕ್ತಿ ಎಂದು ಕರ್ತವ್ಯ. ಭಕ್ತಿಯಲ್ಲೂ ಸಹ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾನಾಹುತ ಅನುಕೂಲೇ ಕೃಷ್ಣಾನ ಶೀಲನ ಭಕ್ತಿ ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಭಗವಂತನಿಗೆ ಏನೋ ಒಂದು ಅರ್ಪಣೆ ಮಾಡಿಬಿಟ್ಟು, ಭಗವಂತನಿಗೆ ಸೇವೆ ಮಾಡಿಬಿಟ್ಟು ನನಗೆ ಇಂಥದ್ದು ಬೇಕು ಅಂತ ಹೇಳಿದ್ರು, ಅದೊಂಥರ ಕರ್ಮ ಮಿಶ್ರ ಭಕ್ತಿ. ಅಂದ್ರೆ ತನ್ನ ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋದು, ಇದು ನಿಜವಾದ ಶುದ್ಧ ಭಕ್ತಿ ಅಲ್ಲ. ಅನಂತರ ಜ್ಞಾನ ಮಿಶ್ರ ಭಕ್ತಿ. ಕೆಲವರು ಹೇಳ್ತಾರೆ ಭಗವಂತನ ಬಗ್ಗೆ ಅವರಿಗೆ ಅನೇಕ ಭಗವಂತನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಆದ್ರೆ ಇನ್ನು ಕೆಲವರು ಅಂದ್ರೆ ಭಗವಂತನಿಗೆ ನೇರವಾಗಿ ಸೇವೆ ಮಾಡೋದಿಲ್ಲ. ಇನ್ನು ಕೆಲವರು ಭಗವಂತನಿಗೆ ರೂಪ ಇಲ್ಲ ಗುಣ ಇಲ್ಲ ಅಂತ ಹೇಳೋರು ಬೇಕಾದಷ್ಟೇನಿದ್ರೆ, ಇನ್ನು ಕೆಲವರು ಯೋಗಾಭ್ಯಾಸ ಮಾಡೋರಿದ್ರೆ, ಆದ್ರೆ ಇದೆಲ್ಲ ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ, ಅದು ಜ್ಞಾನ ಕರ್ಮ ಯೋಗ ಇದನ್ನೆಲ್ಲ ಚಾಲಿಸಿ ಅನುಕೂಲೇನ ಕೃಷ್ಣನ ಶೀಲನ ಭಗವಂತ. ನಾನು ನಮ್ಮ ಸೇವೆಯಿಂದ ಭಗವಂತನಿಗೆ ನಾವು ಹೇಗೆ ತೃಪ್ತಿ ಪಡಿಸ್ಬೋದು, ಭಗವಂತನಿಗೆ ಯಾವ ರೀತಿಯಿಂದ ನಾವು ಆನಂದ ಕೊಡ್ಬೋದೋ ಆ ರೀತಿಯಲ್ಲಿ ನಾವು ಸೇವೆ ಮಾಡೋದಕ್ಕೆ ಅನುಕೂಲೇನೆ ಕೃಷ್ಣನ ಶೀಲನ ಭಕ್ತಿ ಉತ್ತಮ ಅಂತ ಹೇಳ್ತಾರೆ. ಉದಾಹರಣೆಗೆ ಯಶೋದ ಮಾತೆ ಕೃಷ್ಣನಿಗೆ ಮೊಸರು ಕಡಿಯುವ ಸಮಯದಲ್ಲಿ ಕೃಷ್ಣನಿಗೆ ಹಾಲು ಕೊಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಒಲೆಯಲ್ಲಿ ಇರ್ತಕ್ಕಂಥ ಹಾಲು ಉಪ್ಪು ಹೋಗ್ತಾ ಇರ್ತದೆ. ಅವಳು ತಕ್ಷಣ ಕೃಷ್ಣನನ್ನು ಕೆಳಗೆ ಬಿಟ್ಬಿಟ್ಟು ಹಾಲನ್ನ ಆ ಬೆಂಕಿ ಹತ್ರ ಹೋಗ್ಬಿಟ್ಟು ಹಾಲನ್ನ ಕೈಗಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಹೊರದೃಷ್ಟಿಯಿಂದ ನೋಡಿದ್ರೆ ಯಶೋದ ಮಾತೆ ಸ್ವಯಂ ಭಗವಾನ್ ಕೃಷ್ಣನೇ ತನ್ನ ತೊಡೆ ಮೇಲೆ ಇದ್ರು ಸಹ ಕೃಷ್ಣನ ಕೆಳಗೆ ಬಿಟ್ಬಿಟ್ಟು ಅದು ಹಾಲನ್ನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದು ಅದು ತಪ್ಪಲ್ಲ ಅಂತ ಕೇಳ್ಬೋದು. ಆದ್ರೆ ಯಶೋದ ಮಾತೆ ಯೋಚನೆ ಮಾಡ್ತಾರೆ ಏನಂದ್ರೆ, ನನ್ನ ಹಾಲಿನಿಂದ ಭಗವಂತನಿಗೆ ಕೃಷ್ಣನಿಗೆ ನನ್ನ ಮಗನಿಗೆ ಅನೇಕ ತರದ ತಿಂಡಿ ಅಥವಾ ಬೇಕಾಗಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಹಸುವಿನ ಹಾಲಿನಿಂದ ನಾನು ಅನೇಕ ಪದಾರ್ಥಗಳನ್ನು ಮಾಡಿ ಅವನು ಕೊಡ್ಬೋದು. ಆ ಉದ್ದೇಶದಿಂದ ಕೃಷ್ಣನ ಆನಂದಕ್ಕೋಸ್ಕರ ಅವಳು ಆ ರೀತಿ ಮಾಡಿದ್ರು, ಯಶೋದ ಮಾತ ಆಚಾರ ಮಾಡ್ತಾರೆ. ಈ ರೀತಿ ಸೇವೆಗೆ ಅನುಕೂಲೇನೆ ಕೃಷ್ಣಾನುಶೀಲನ ಭಕ್ತಿರುತ್ತ ಮಾತಾಡ. ಈಗ ಕಂಸ ಚಾಡೂರ ಇಂತಹ ಹಸುರರು ಭಗವಂತನಿಗೆ ಪೂತನ ಇಂಥವರಲ್ಲಿ ಭಗವಂತನಿಗೆ ಕೊಲ್ಲಿಗೋಸ್ಕರ ಬರ್ತಾರೆ. ನೋಡ್ಲಿಕ್ಕೆ ಕೆಲವರು ಏನಾಗುತ್ತೆ, ಈ ಚಾಡೂರ ಕುಸ್ತಿಕ್ಕಿವರೆಲ್ಲ ಭಗವಂತನ ಕುಸ್ತಿ ಮಾಡ್ತಾರೆ, ಅದು ಒಂದು ರೀತಿಯಲ್ಲಿ ಭಗವಂತನಿಗೆ ಸೇವೆ. ಆದ್ರೆ ಅವ್ರ ಉದ್ದೇಶ ಏನಂದ್ರೆ ಭಗವಂತನ ಕೊಲ್ಲರು, ಇದು ಅವ್ರ ಭಕ್ತಿ ಅಲ್ಲ. ಭಕ್ತಿ ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಅನುಕೂಲಕ್ಕೋಸ್ಕರ ಭಗವಂತನ ತೃಪ್ತಿಗೋಸ್ಕರ ನಾವು ಮಾಡ್ಬೇಕು ಸೇವೆ ಮಾಡ್ಬೇಕು. ಒಟ್ಟಿನಲ್ಲಿ ಭಕ್ತಿ ಇಲ್ಲದೆ ಯಾರು ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಭಕ್ತಿಯಲ್ಲಿ ಮೂರು ತರದ ಭಕ್ತರಲ್ಲಿ ಮೂರು ತರದವರು ಇದ್ದಾರೆ, ಕನಿಷ್ಠ ಭಕ್ತ, ಮಧ್ಯಮ ಭಕ್ತರು ಮತ್ತೆ ಉತ್ತಮ ಭಕ್ತರು ಅಂತ ಹೇಳ್ಬಿಟ್ಟು. ಇಲ್ಲ ಗುರುಗಳು ಹೇಳ್ತಾರೆ ನಾವು ಅಟ್ಲೀಸ್ಟ್ ಕೊನೆಯ ಪಕ್ಷ ಕನಿಷ್ಠ ಭಕ್ತರು ಆಗಿರ್ಬೇಕು, ಮಧ್ಯಮ ಭಕ್ತರ ಆದ್ರೆ ಇನ್ನೂ ಒಳ್ಳೆಯದು, ಅದರಲ್ಲೂ ಉತ್ತಮ ಭಕ್ತರು ಆದ್ರೆ ಬಹಳ ಒಳ್ಳೆಯದು. ಈಗ ಉತ್ತಮ ಭಕ್ತರು ಆಗ್ಲಿಕ್ಕೆ ಎಲ್ಲರಿಗೂ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ ಭಕ್ತರಾದ್ರೂ ಆಗಿರ್ಬೇಕು. ಯಾಕಂದ್ರೆ ಆ ಕನಿಷ್ಠ ಭಕ್ತರು ಆಗಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಾವು ಭಕ್ತ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ನಾವು ಸತ್ಸಂಗದಲ್ಲಿ ಗುರುಗಳ ಆಶ್ರಯ ಪಡೆದು ಭಕ್ತಿಯಿಂದ ಗುರುಗಳಿಗೆ ಸೇವೆ ಮಾಡಬೇಕು, ವಿಶ್ರಾಂತ ಗುರು ಸೇವೆ ಮಾಡಬೇಕು. ಗುರುಗಳ ಸೇವೆಯಿಂದ ಕೃಷ್ಣನಿಗೆ ಕೃಷ್ಣನಿಗೆ ಸೇವಾ ಮಾಡ್ತೀವಿ. ಗುರುಗಳಿಗೆ ತೃಪ್ತಿ ಪಡಿಸಿದ್ರೆ ನಾವು ಕೃಷ್ಣನ ತೃಪ್ತಿ ಪಡಿಸ್ತಾಗುತ್ತೆ. ಭಗವಂತನನ್ನ ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಭಗವಂತನಿಗೆ ಯಾರೊಬ್ಬರು ಹೊರಗಡೆಯಿಂದ ಅವನಿಗೆ ಏನಾದ್ರು ಅನುಕೂಲ ಮಾಡಬೇಕಾಗಿಲ್ಲ, ಅವನಲ್ಲಿ ಎಲ್ಲ ಇರುತ್ತೆ. ಈಗ ಭಗವಂತ ಹೇಗೆ ಸ್ವಯಂ ಪ್ರಕಾಶವಾಗಿರ್ತಾನೋ ಅವನ ಭಕ್ತಿಯೂ ಸಹ ಸ್ವಯಂ ಪ್ರಕಾಶವಾಗಿರುತ್ತೆ. ಆ ಭಕ್ತಿಗೆ ಕರ್ಮ ಜ್ಞಾನ ಯೋಗದ ಸಹಾಯ ಬೇಕಾಗಿಲ್ಲ, ಭಕ್ತಿ ಸ್ವತಂತ್ರವಾಗಿರುತ್ತೆ. ಭಗವಂತ ಹೇಗೆ ಸರ್ವತಂತ್ರ ಸ್ವತಂತ್ರ ಆಗಿರ್ತಾನೋ ಅದೇ ತರ ಭಕ್ತಿಯೂ ಸಹ ಸರ್ವತಂತ್ರ ಸ್ವತಂತ್ರವಾಗಿರುತ್ತೆ. ಅದೇ ಕರ್ಮ ಅಥವಾ ಜ್ಞಾನ ಯೋಗಕ್ಕೆ ಅವರು ಅಂತ ಕರ್ಮಿಗಳು ಜ್ಞಾನಿಗಳು ಯೋಗಿಗಳು ಭಕ್ತಿಯನ್ನು ಅವಲಂಬಿಸಿಕೊಂಡೇ ಅವರ ಕಾರ್ಯಗಳನ್ನು ಅವ್ರು ಮಾಡಬೇಕು, ಇಲ್ಲಾಂದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವ್ರಿಗೆ ಫಲ ಸಿಗಲಿಲ್ಲ. ಆದ್ರೆ ಭಗವಂತನ ಭಕ್ತರು ಕರ್ಮ ಜ್ಞಾನ ಯೋಗದ ಸಹಾಯ ಇಲ್ಲದೆ ಭಕ್ತಿಯಿಂದನೇ ಅವ್ರಿಗೆ ಅದರ ಸೇವೆಯ ಒಂದು ಅವರ ಫಲ ಸಿಗುತ್ತೆ. ತನ್ನ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರರು ತನ್ನ ಭಕ್ತರಲ್ಲಿ ಇರ್ತಕ್ಕಂಥ ಭಕ್ತಿಯಿಂದ ಮೆಚ್ಚಿ ಅವರಿಗೆ ಇನ್ನೂ ಆನಂದವನ್ನು ಅವರ ಭಕ್ತರ ಆನಂದವನ್ನು ಹೆಚ್ಚಿಸಲು ಅವರು ಅನೇಕ ಅವತಾರಗಳನ್ನ ಆಡಿ ಭೂಮಿಯಲ್ಲಿ ಅನೇಕ ಲೀಲೆಗಳನ್ನು ಮಾಡ್ತಾರೆ. ಭಗವಂತ ಅವತಾರವಾಗಿ ಬರಲಿಕ್ಕೆ ಅಥವಾ ಸ್ವಯಂ ಅವತಾರಿ ಶ್ರೀಕೃಷ್ಣ ಲೀಲೆಗಳನ್ನು ಮಾಡ್ಲಿಕ್ಕೆ ಅಥವಾ ಗೌರಾಂಗ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷದಿಂದ ಅವರು ಈ ಲೀಲೆಗಳನ್ನೆಲ್ಲ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಭಕ್ತರು ಅವರು ಎಷ್ಟು ಭಕ್ತಿಯಿಂದ ಅವರನ್ನ ಪೂಜೆ ಮಾಡೋರನ್ನ ಕರೀತಾರೆ ಆ ಒಂದು ಭಕ್ತರ ಒಂದು ಭಕ್ತಿಯಿಂದ ಮೆಚ್ಚಿಬಿಟ್ಟು ಅವರು ಇಲ್ಲಿಗೆ ಬರ್ತಾರೆ. ಈಗ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದೇ ಧರ್ಮಸ್ಯ ಗ್ಲಾನೇ ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ ತದಾತ್ಮಾನ ಸುಧಾಮ ಅಂತ ಹೇಳ್ತಾರೆ. ಅಂದ್ರೆ ಅಸುರನ ಸಂಹಾರ ಮಾಡಿಬಿಟ್ಟು ಭೂಭಾರ ಹರಣ ಮಾಡೋಕ್ಕೋಸ್ಕರ ಭಗವಂತ ಅವತಾರ ತಾಳಿದಾನೆ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾರೆ. ಅದು ಒಂದು ಬಹಿರಂಗ ಅರ್ಥ. ಅದು ಹಾಗೆ ಮೊದಲು ಅವನಿಗೆ ಒಂದು ಭಗವಂತ ನಿಜವಾಗಿ ಒಂದು ಲೀಲೆಗಳನ್ನು ಮಾಡಬೇಕಂತ ಹೇಳಿದ್ರೆ ತನ್ನ ಭಕ್ತರಿಗೆ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಅವನು ಅನೇಕ ರೂಪಗಳಲ್ಲಿ ಬಂದು ಈ ಭೂಲೋಕದಲ್ಲಿ ಲೀಲೆಗಳನ್ನು ಮಾಡಿ ತೋರಿಸ್ತಾನೆ. ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಇದನ್ನೆಲ್ಲ ಮಾಡಿ ತೋರಿಸ್ತಾನೆ. ಯಾರಲ್ಲಿ ಭಕ್ತಿ ಇದೆಯೋ ಅವರಿಗೆ ಅವರ ಒಂದು ಆನಂದವನ್ನು ಹೆಚ್ಚಿಸಲು ಭಗವಂತ ಈ ಪ್ರಪಂಚಕ್ಕೆ ಮತ್ತೆ ಬರ್ತಾನೆ. ಈಗ ಭಕ್ತಿ ಯಾರಿಂದ ಬರುತ್ತೆ, ಭಕ್ತಿ ಎಲ್ಲಿರುತ್ತೆ, ಭಕ್ತಿ ಸ್ವಇಚ್ಛೆಯಿಂದ ಅಥವಾ ಸ್ವಂತ ಇಚ್ಛೆಯಿಂದ ಬರುತ್ತೋ ಅಥವಾ ಭಗವಂತನ ಕೃಪೆಯಿಂದ ಭಕ್ತರ ಹೃದಯದಲ್ಲಿ ಅಹೇತಿಕ ಭಕ್ತಿ ಸಿಗತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಉತ್ತಮ ಭಕ್ತರ ಹೃದಯದಲ್ಲಿ ಇರ್ತಕ್ಕಂಥ ಭಕ್ತಿಯಿಂದ ಅವರ ಸಂಘದಿಂದ ನಮಗೆ ಭಕ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪಂತ ಸೂಕ್ಷ್ಮವಾಗಿ ಗುರುಗಳು ವಿವರಿಸಿದ್ದಾರೆ. ಯಾಕಂದ್ರೆ ಭಗವಂತ ಒಬ್ಬರಿಗೆ ಅಸುರನ್ನ ಸಂಹಾರ ಮಾಡ್ತಾನೆ ಮತ್ತೆ ಭಕ್ತರನ್ನ ರಕ್ಷಣೆ ಮಾಡ್ತಾನೆ. ಈ ರೀತಿಯಲ್ಲಿ ಅವನು ಒಬ್ಬರಿಗೆ ಭಿನ್ನತ್ವ ಯಾವ ಏನಕ್ಕೋಸ್ಕರ ಅವ್ನು ತೋರಿಸ್ತಾನೆ ಅಂತ ಕೆಲವರು ಕೇಳುವರು. ಮತ್ತೆ ಉತ್ತಮ ಭಕ್ತರು ಬೇರೆಯವರಿಗೆ ಅವರ ಭಕ್ತಿಯನ್ನ ಹಂಚಬೇಕಂದ್ರೆ ಅವರಿಗೂ ಸಾಧ್ಯ ಇಲ್ಲ. ಕಾರಣ ಅವರು ಹೇಗೆ ಅಂದ್ರೆ ಉತ್ತಮ ಭಕ್ತರು ಪ್ರತಿಯೊಬ್ಬರು ಅವ್ರು ಹೇಗೆ ಭಗವಂತನನ್ನ ಎಲ್ಲಾ ಕಡೆಯಲ್ಲೂ ಭಗವಂತನ ಹೇಗೆ ನೋಡ್ತಾರೋ ಅದೇ ತರ ಅವ್ರೇನ್ ತಿಳ್ಕೊಂಡಿದ್ದಾರೆ, ಎಲ್ಲರೂ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ರಿಂದ ಎಲ್ಲರನ್ನ ಅವ್ರು ಸಮದೃಷ್ಟಿಯಿಂದ ನೋಡ್ತಾರೆ. ಅಂತ ಒಂದು ಸ್ಥಿತಿಯಲ್ಲಿ ಅವರು ಭಕ್ತಿಯನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಭಕ್ತಿ ಮತ್ತೆ ಯಾರಿಂದ ಸಿಗತ್ತೆ ನಮ್ಗೆ, ಯಾರಿಂದ ನಾವು ಭಕ್ತಿಯನ್ನ ಪಡೆದಿವೋ ಭಗವಂತನ ಸೇವೆ ತೊಡಗಬೇಕು. ಇದು ಮಧ್ಯಮ ಭಕ್ತರ ಕೆಲಸ. ಇದು ಮಧ್ಯಮ ಭಕ್ತರ ಹೃದಯದಲ್ಲಿ ಇರ್ತಕ್ಕಂಥ ಮಧ್ಯಮ ಭಕ್ತರಲ್ಲಿ ಭಕ್ತಿ ಎಷ್ಟು ಇರುತ್ತೋ ಅವರು ಅವರಿಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂತ ಭದ್ರಾತ್ಮರು ಯಾವ ರೀತಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಅವರ ಕಷ್ಟಕ್ಕೋಸ್ಕರ ಅವರಿಗೆ ಆನಂದ ಕೊಡ್ಲಿಕ್ಕೋಸ್ಕರ ಅವರು ಪ್ರಚಾರದಲ್ಲಿ ತೊಡಗಿರ್ತಾರೆ. ಆವಾಗ ಅವರು ಅವ್ರ ಹೃದಯದಲ್ಲಿ ಇರ್ತಕ್ಕಂತ ಭಕ್ತಿ ತಮ್ಮ ಶಿಷ್ಯರಿಗೆ ಅಥವಾ ಅವ್ರು ಯಾರಿಗೆ ಪ್ರಚಾರ ಮಾಡ್ತಾರೋ ಯಾರಿಗೆ ಉಪದೇಶ ಕೊಡ್ತಾರೋ ಅವ್ರ ಹೃದಯದಲ್ಲಿ ಬರುತ್ತೆ. ಈ ರೀತಿ ಭಕ್ತಿ ಭಗವಂತನಿಂದ ನೇರವಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ, ಮತ್ತೆ ಉತ್ತಮ ಭಕ್ತರಿಂದ ನೇರವಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ, ಮಧ್ಯಮ ಭಕ್ತರಿಂದ ನಾವು ಅದನ್ನು ಪಡೆಯಬಹುದು. ಈಗ ಮಧ್ಯಮ ಭಕ್ತರು ಉತ್ತಮ ಭಕ್ತರ ಹತ್ರ ಅಥವಾ ಮಧ್ಯಮ ಭಕ್ತರ ಹತ್ರನೇ ಅವರು ಸ್ನೇಹ ಮೈತ್ರಿಯಿಂದ ಸ್ನೇಹ ಭಾವದಿಂದ ಅವರು ನಡ್ಕೊಂಡಿರ್ತಾರೆ. ಆವಾಗ ಅವರು ತಮ್ಮ ಸಂಘದಲ್ಲಿ ಬರ್ತಕ್ಕಂತ ಜನರಿಗೆ ಭಗವಂತನಿಗೆ ಯಾವ ರೀತಿ ಸೇವೆ ಮಾಡಬೇಕು, ಭಗವಂತನ ಸೇವೆಯಿಂದ ನಮ್ಗೇನ್ ಸಿಗತ್ತೆ, ನಾವು ಈ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಜನ್ಮ ತಗೊಂಡು ಕಷ್ಟಪಡಲಿಕ್ಕೆ ಕಾರಣ, ಈ ರೀತಿಯಲ್ಲಿ ಅವರು ಪ್ರಚಾರ ಮಾಡಿ ತಮ್ಮಲ್ಲಿರ್ತಕ್ಕಂತ ಭಕ್ತಿಯನ್ನ ಎಲ್ಲ ಭದ್ರಾತ್ಮಿ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇಂತ ಕಾರ್ಯ ಸ್ವಯಂ ಭಗವಂತನಿಂದಲೂ ಸಾಧ್ಯವಿಲ್ಲ, ಆದ್ರೆ ಭಗವಂತ ತನ್ನ ಮಧ್ಯಮ ಭಕ್ತರಿಂದ ಇದನ್ನು ಮಾಡುತ್ತಾರೆ. ಯಾರಿಗೆ ಭಕ್ತಿ ಬೇಕೋ ಅಂತವರಿಗೆ ಭಗವಂತ ಮಧ್ಯಮ ಭಕ್ತರ ಹತ್ರ ಕಳಿಸ್ತಾರೆ. ಇವಾಗ ಉತ್ತಮ ಭಕ್ತರು ಹಾಗಾದ್ರೆ ನಮ್ಗೆ ಉತ್ತಮ ಭಕ್ತರ ಸಂಘ ಸಿಗೋದಿಲ್ಲ ಅಂತ ನಾವು ಪ್ರಶ್ನೆ ಮಾಡಬಹುದು. ಉತ್ತಮ ಭಕ್ತರ ಸಂಘ ಅಂದ್ರೆ ನಮಗೆ ಸಿಗತ್ತೆ. ಉತ್ತಮ ಭಕ್ತರು ಪ್ರಚಾರ ಮಾಡ್ಲಿಕ್ಕೋಸ್ಕರ ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ಅಥವಾ ಮಧ್ಯಮ ಭಕ್ತರ ಕಾರ್ಯವನ್ನು ಅವ್ರು ಮಾಡ್ತಾರೆ. ಆದ್ರಿಂದ ಯಾಕಂದ್ರೆ ಅವ್ರು ಪ್ರಚಾರ ಮಾಡ್ಬೇಕಂದ್ರೆ ಆ ಮಧ್ಯಮ ಇದಕ್ಕೆ ಬರಲೇಬೇಕು, ಆ ಒಂದು ಭಾವ ಅವರಲ್ಲಿ ಇರ್ಬೇಕು. ಇಲ್ಲಾಂದ್ರೆ ಈಗ ಒಬ್ರು ಜ್ಞಾನಿಗಳಿರ್ತಾರೆ, ಕರ್ಮಿಗಳಿರ್ತಾರೆ, ಮಾಯಾವಾದಿಗಳಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಚಾರ ಮಾಡಿ ಅವ್ರನ್ನ ಒಂದು ಭಗವಂತನ ಸೇವೆಗೆ ತರಬೇಕಾಗುತ್ತೆ. ಆದ್ರಿಂದ ಉತ್ತಮ ಭಕ್ತರು ಎಲ್ಲರನ್ನ ಸಮದೃಷ್ಟಿಯಿಂದ ನೋಡೋದ್ರಿಂದ ಅವರಿಗೆ ಅವರೇನ್ ತಿಳ್ಕೊಂಡಿರ್ತಾರೆ, ಎಲ್ಲರೂ ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರೆ, ಅವರಿಗೆ ಅದೇನು ವ್ಯತ್ಯಾಸನೇ ಗೊತ್ತಾಗಲ್ಲ. ಅವ್ರು ಭಗವಂತನ ಸೇವೆಯಲ್ಲಿ ಮಹಾಭಾವದಲ್ಲಿ ಇರ್ತಾರೆ. ಆದ್ರಿಂದ ಉತ್ತಮ ಭಕ್ತರು ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ತನ್ನ ಈ ಭಗವಂತನ ಭಕ್ತರನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ಭದ್ರಾತ್ಮರನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಕೆಲ ಗುರುಗಳು ಭಕ್ತಿ ಎಲ್ಲಿಂದ ಸಿಗತ್ತೆ, ಯಾರಿಂದ ಸಿಗತ್ತೆ, ಮತ್ತೆ ಅದನ್ನು ಹೇಗೆ ನಾವು ಪಡಿಬೇಕು ಅಂದ್ರೆ ಸಾರಾಂಶವಾಗಿ ಕೆಲ ಗುರುಗಳು ಹೇಳ್ತಾರೆ, ಸತ್ಸಂಗದಲ್ಲಿ ಸದ್ಗುರುಗಳ ಆಶ್ರಯ ನಾವು ಪಡಿಬೇಕು, ಸದ್ಗುರುಗಳ ಆಶ್ರಯದಿಂದ ನಮಗೆ ಭಕ್ತಿ ಸಿಗತ್ತೆ. ಈಗ ಕನಿಷ್ಠ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರು ಇದ್ದಾರೆ, ಆದ್ರೆ ಮಧ್ಯಮ ಭಕ್ತರಿಂದ ಎಲ್ಲ ಪ್ರಚಾರ ಕಾರ್ಯ ನಡೆಯುತ್ತೆ. ಉತ್ತಮ ಭಕ್ತರು ಸಹ ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಅವರು ಭಗವಂತನ ಮಧ್ಯಮ ಸ್ಥಾನಕ್ಕೆ ಬಂದು ಎಲ್ಲ ಭದ್ರಾತ್ಮರನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಈ ರೀತಿ ಭಕ್ತಿ ನಮ್ಗೆ ಸಿಗುತ್ತೆ.
ಕೋಯಿ ಐಸಾ ಪೂಛ ಸಕ್ತಾ ಹೈ ಬಿನಾ ಭಗವಾನ್ ಕಿ ಕೃಪಾ ಕೆ ಕೋಯಿ ಭಕ್ತ ಕೃಪಾ ಕರ್ ಸಕ್ತಾ ಹೈ ಕಿ ನಹೀ. ಭಕ್ತ ಸ್ವತಂತ್ರ ಹೋಕರ್ ಕೆ ಕೃಪಾ ಕರ್ತಾ ಹೈ ನಾ ಭಗವಾನ್ ಕಿ ಕೃಪಾ ಸೆ ಕರ್ತಾ ಹೈ, ಇಸ್ಮೇ ಪ್ರಶ್ನ ಆಯೇಗಾ. ಉಸ್ಕೆ ಲಿಯೆ ಕಹತೆ ಹೈ ಭಕ್ತ, ಜೋ ಭಕ್ತ ಹೈ ಉಸ್ಕೆ ಅಂದರ್ ಮೇ ಭಗವಾನ್ ಕಿ ಹಿ ಆಂಶಿಕ ಕೃಪಾ ಹೈ. ಜಬ್ ಭಗವಾನ್ ಜಬ್ ಮೊಮದ್ದಮ ಅಧಿಕಾರಿ ಗುರು ಯಾ ಭಕ್ತ ಭಗವಾನ್ ಸೆ ಪ್ರಾರ್ಥನಾ ಕರ್ತಾ ಹೈ ಇಸ್ ಪರ್ ಕೃಪಾ ಕರ್ನಿ ಹೈ ಆಪ್ ತೋ ಭಕ್ತ ಕೃಪಾ ಕಿ ಅನುಗಾಮಿನಿ ಭಗವತ್ ಕೃಪಾ ಹೈ. ಕೈಸೆ ಸಮಜೋ ಯೇ ಶಂಕಾ ಉಚಿತ ನಹೀ ಹೈ. ಕ್ಯೋ भक्तों की जब कृपा होने को होती है तो भगवान से प्रार्थना करते हैं और साथ साथ भगवान की कृपा तब होती है। जैसे जसोदा की इच्छा हुई जी हम बांध दें और नारायण से प्रार्थना किया कि प्रभु हम अपने बेटे को बांध नहीं सकते, कृष्ण को भगवान नहीं मानती। कृष्ण समझ गए और अपने आप बंधन में आ गए। ऐसे ही समझो, भगवान भक्तों की पहले कृपा होगी, अब उनकी कृपा से भगवान भी वह कृपा करने के लिए बाध्य होंगे। मनुष्य जीवन बहुत थोड़ा है, कब चला जाएगा कोई ठीक नहीं, इसलिए ऐसी भक्ति है जो केवल साधु संग में ही होती है, जल्दी से उसे उपार्जन कर लो, अन्यथा कब मृत्यु हो जाएगी, कब पागल हो जाएगा, कोई रोग हो जाएगा, फिर भक्ति नहीं होगी, फिर 84 लाख योनियों में भ्रमण करना होगा। इसलिए हम सब लोगों को जितना अधिक से अधिक परिश्रम करके साधु संग में रह करके भगवान का ये सब तत्वों को जान करके और संसार से सदा के लिए चला जाए। कल शायद कहीं होगी हरि कथा, हाँ तो बोल दो और ये बाकी 2 लाइन बोल दो।
ಕೆಲವರು ಪ್ರಶ್ನೆ ಮಾಡಬಹುದು, ಭಕ್ತಿ